ఖండార్థ అక్షరాధికతానాం అధిష్టానాంతరముచ్యతే యానీతి. స్వల్ప ఆగిస్తా ఇలా స్వల్ప ఆగిస్తా ఇలా అక్షరాధిగతానాం అధిష్టానాంతరముచ్యతే. అక్షరాధిగతవాద రూపగడిగె వేరొందు అధిష్టానవన్ను హెడతా ఇద్దరే యానీతి. అక్షర అధిష్టాన అక్షరదల్లిద్దాని ఎంత అర్థ అందు బిట్టు వేరే కడివ ఇద్దాని ఎంబుదని హెడ్తిద్దారు. యాని విష్ణున ఆద్య విష్ణున ఆద్యాక్షరగతాని అధ్యక్షర ఆగిదే విష్ణున ఆద్యాక్ష దీర్ఘ పరమే తన్నామకాని రూపాన్ని అవోచామ తాన్నేవా అహాని అహార్యత్వాతహర్నామకాని సంవత్సరాహర్నియామకాని. అవి యావుతో అందరే అహ హగలేనండి ఇత్తు సంవత్సర హగన్నెల నివార్ నియమన పడతక్కంత రూపగడు ఇదొందు అధిష్టాన. ಹೌದೌದು ಅದೆಲ್ಲ ಎಸ್ ಹಾಕ್ಬಾರ್ದು ದೀರ್ಘನೇ ಹಾಕ್ಬೇಕು. ಆದ್ಯಾಕ್ಷರ ಆದ್ಯಾಕ್ಷರ ಯಾನಿ ಊಷ್ಮನಃ ಊಷ್ಮನಾಮಕಾನಿ ರೂಪಾನಿ ಅವೋಚಾಮ ತಾಹ ತಾನಿ. ಏನು ಊಷ್ಮಗಳನ್ನು ಹೇಳಿದ್ದೇವೆ ಅವು ಇನ್ನೊಂದು ಅಧಿಷ್ಠಾನ. ರಾತ್ರಯ ರತಿದತ್ವಾತ್ ರಾತ್ರಿನಾಮಕಾನಿ ರಾತ್ರಿ ಅಂತ ಅವ್ರ ಹೆಸರು ರತಿದತ್ವ ಆಹಾರ್ಯತ್ವಾತ್ ಅಹಾನಿ ರತಿದತ್ವಾತ್ ರಾತ್ರಿ ಯಾನ್ ಸಂಧೀನ್ ಸಂಧಿಗತಾನ್ ಅವೋಚಾಮ ತೇ ರೂಪ ವಿಶೇಷಾಃ ಅಹೋರಾತ್ರಾಣಾಂ ಸಂಧಯಃ. ಇನ್ನು ವಿಷ್ಣುನಾಮದಲ್ಲಿ ಸಂಧಿ ಏನಿದೆ ಸಂಧಿಗೆ ಅರ್ಥವಾಗಿ ಎರಡು ಸಾಗಲು ಮತ್ತು ರಾತ್ರಿಗಳ ಸಂಧಿ ಸಂಧಿ ಕಾಲ ಸಂಧಿಗತಃ ಸಂಧಿನಾಮಕಃ ಇತ್ಯಧಿದೈವತಂ ಭಗವದ್ ರೂಪಾಣಿ. ವಿಷ್ಣು ಕೂಡ ಅಧಿದೈವತವಾದ ಭಗವದ್ ರೂಪಗಳು. ಅಥ ಅಧ್ಯಾತ್ಮ ಭಗವದ್ ರೂಪಾಣಿ ಉಚ್ಯಂತೆ. ಅಧ್ಯಾತ್ಮದ ಭಗವದ್ ರೂಪಗಳು ಅಂದರೆ ದೇಹದ ಒಳಗಿರೋದೆಲ್ಲ ಅಧ್ಯಾತ್ಮ, ದೇಹದೊಳಗಿರವೇ ಅಸ್ಥಿ ಅದ ಇತ್ಯಾದಿಗಳು ದೇಹದ ಒಳಗಿರೋವು. ಅಕ್ಷರಗತವಾದ ರೂಪಗಳವು, ಅಹರಾದಿಗತವಾದ ರೂಪಗಳವು, ಅಸ್ಥ್ಯಾದಿಗತವಾದ ರೂಪಗಳು ಇವು ಅಧಿಷ್ಠಾನಾಂತರ ಅಂತ ಕರೆದು ಒತ್ತಾರ ಮಾತ್ರಾರೆ. ಯಾನಿ ಅಕ್ಷರಾಣಿ ಆತ್ಮ ಅಂದರೆ ದೇಹ, ಅಧ್ಯಾತ್ಮ ಅಂದರೆ ದೇಹಗತವಾದದ್ದು. ಆದ್ದರಿಂದ ದೇಹಗತವಾದ ಭಗವದ್ ರೂಪಗಳು ಇವಿಷ್ಟು ಇದೆ. ಯಾನಿ ಅಕ್ಷರಾಣಿ ಅಕ್ಷರಸ್ಥಾನಿ ಅಕ್ಷರ ನಾಮಕಾನಿ ರೂಪಾಣಿ ಅಧಿದೈವತಂ ಅವೋಚಾಮ ತಾನಿ ರೂಪಾಣಿ ಅಧ್ಯಾತ್ಮಂ ಅಸ್ಥೀನಿ ಅಸ್ಥಿಗತಾನಿ ಅಸ್ಥಿರತ್ವಾತ್ ಅಸ್ಥಿನಾಮಕಾನಿ. ಅಸ್ಥಿರತ್ವಾತ್ ಅಸ್ಥಿನಾಮಕವಾದ ರೂಪಗಳು. ಅಸ್ಥಿರ ಅದಕ್ಕೆ ಎರಡರ್ಥ, ಅಸ್ಥಿಗಳ ಸ್ಥಿರ ಅಂತ ಒಂದರ್ಥ, ಪರಮಾತ್ಮ ಅಸ್ಥಿಗಳ ಅಸ್ಥಿರ ಆದ್ದರಿಂದ ಶಾಶ್ವತ ನೆಲೆಸೋದಿಲ್ಲ ಆದ್ದರಿಂದಾಗಿನೇ ಅಸ್ಥಿರ. ಇನ್ನೊಂದರ್ಥ ಅಧಿದೈವಂ ಯಾನ್ ರೂಪ ವಿಶೇಷ ಊಷ್ಮಣಃ ಊಷ್ಮನಾಮಕಾನ್ ಅವೋಚಾಮ ತೇ ಪ್ರಾದುರ್ಭಾವಾಃ ಅಧ್ಯಾತ್ಮಂ ಮಜ್ಜಾನೋ ಮಜ್ಜಾಗತ ಮದಜನಕತ್ವಾತ್ ಮಜ್ಜಾನಾಮಕಾಃ. ಅಧಿದೈವವಾದ ಊಷ್ಮದಲ್ಲಿರ್ತಕ್ಕ ರೂಪಗಳೇ ಈ ಮಜ್ಜಾದಲ್ಲಿದ್ದು ಮಜ್ಜಾನ ಮದಜನಕವಾಗಿವೆ. ಮಜ್ಜಾಸು ಅಧಿಕಂ ಭಗವತಃ ತನ್ನಿಧಾನಮಿತ್ಯುಚ್ಯತೆ. ಮಜ್ಜಾಗಳಲ್ಲಿ ಭಗವತ್ ಸನ್ನಿಧಾನ ವಿಶೇಷವಾಗಿದೆ ಅಂತ ಹೇಳ್ತಾರೆ. ಏಷ ಇತಿ ಏಷ ಆತ್ಮ ಸಂಪ್ರತಿ ಸಮ್ಯಕ್ ವಿಶೇಷತೋ ಮಜ್ಜಾ ವೈ ಮಜ್ಜಾಗತೋ ವೈ ಕುತಃ ಏಷ ಪ್ರಾಣೋ ವಾಯು ವಿಶೇಷತೋ ಮಜ್ಜಾಸ್ಥೋ ವೈ. ಯಾತಕ್ಕೆ ಅಂದರೆ ಪ್ರಾಣಸ್ಯ ಮಜ್ಜಾಸು ವಿಶೇಷತಃ ಸನ್ನಿಹಿತದ್ವೇಪಿ ವಿಷ್ಣೋಸ್ತು ತತ್ಕುತಃ ಏಷ ಆತ್ಮ ಸಮ್ಯಕ್ ಪ್ರಾಣ ಪ್ರಾಣಸ್ಥೋ ವೈ. ವಿಶೇಷ ಸನ್ನಿಧಿ ಪ್ರಾಣದೇ ಬರುತ್ತು, ಪ್ರಾಣದಲ್ಲಿ ವಿಶೇಷ ಸನ್ನಿಧಿ ನಾರಾಯಣನಾದ್ರಿಂದಾಗಿನೇ ಹರಿವಾಗಡ ವಿಶೇಷ ಸನ್ನಿಧಾನ ಮಜ್ಜಾದಲ್ಲಿದೆ. ಅದರಿಂದ ರೇತಸ್ಸಾಗಿ ಸೃಷ್ಟಿಗೆ ಸಾಧನವಾಗುತ್ತೆ ಎಂಬುದನ್ನು ತಿಳಿಸಿದರು. ಪ್ರಾಣಸ್ಯ ವಿಶೇಷತೋ ಮಜ್ಜಾಗತತ್ವ ಕಥಮಿತ್ಯತಃ ತತ್ ಕಾರ್ಯೇ ರೇತಸಿ ವಿಶೇಷತಃ ಸನ್ನಿಹಿತತ್ವಾದಿತಿ ವಕ್ತು ಕಾರ್ಯಕಾರಣ ಭಾವ ಉಚ್ಯತೆ ಎನ್ ಮಜ್ಜೆ. ಅದು ವಿಶೇಷವಾಗಿ ಕಾರ್ಯಕಾರಣ ಭಾವವನ್ನು ಹೇಳುತ್ತಾರೆ. ಇದು ರೇತಸ್ಸು ಮಜ್ಜಾ ಎಂಬುದು ಕಾರಣ, ರೇತಸ್ಸು ಎಂಬುದು ಕಾರ್ಯ, ರೇತಸ್ಸಿನಿಂದ ಮುಂದಿನ ಕಾರ್ಯ. ಹೀಗಾಗಿ ಅದು ವಿಶೇಷ ಎಂದು ಹೇಳಲಿಲ್ಲ. ಒಂದು ವೃಕ್ಷದ ಮೇಲಿನ ಭಾಗ ಕೆಳಗಿನ ಭಾಗ ವ್ಯತ್ಯಾಸ ಏನು? ಬುಡದಿಂದ ಮತ್ತೆ ಸೃಷ್ಟಿ ಮುಂದುವರಿಯುತ್ತೆ, ಮೇಲಿನ ಭಾಗ ಸೃಷ್ಟಿ ಮುಂದುವರಿಯೋದಿಲ್ಲ. ಆದ್ದರಿಂದಾಗಿನೇ ಸನ್ನಿಧಾನ ವಿಶೇಷ ಇದೆ ಅಂತ ಅರ್ಥ. ಸಮ್ಯಕ್ ಪ್ರಾಣ ಯನ್ಮಜ್ಜಾವಯೋ ಮಜ್ಜ ಏತದೇಶ ಏವ ರೇತೋ ಭವತಿ ಇತ್ಯರ್ಥ. ತತಶ್ಚ ಕಿಮಿತ್ಯದ ಉಕ್ತಂ ಯನ್ಮಜ್ಜೆ. ಅದರಿಂದ ಏನು ವಿಶೇಷ ಗೊತ್ತಾಯಿತು ಅಂದರೆ ಯನ್ಮಜ್ಜ ಮಜ್ಜ ಅಂದರೆ ಯೋ ಮಜ್ಜಾಗತಃ ಪ್ರಾಣ ಏಷ ವೈ ತದ್ರೇತಃ. ಮಜ್ಜಾಗತವಾದ ಪ್ರಾಣದೇವರೇ ರೇತೋಗತವಾದ ಸನ್ನಿಧಾನವನ್ನು ಇಟ್ಟಿದ್ದಾರೆ. ಅಸ್ಮಿನ್ ರೇತಸಿ ಯೋಗ ವಿಶೇಷತಃ ಸನ್ನಿಹಿತಃ. ರೇತಸ್ಸಿನಲ್ಲಿ ವಿಶೇಷತಃ ಸನ್ನಿಹಿತರಾಗಿದ್ದಾರೆ. ಕಾರಣಂ ವಿಶೇಷ ಸನ್ನಿಧಾಭಾವೇ ಕಾರ್ಯೇ ತದಯೋಗಾದಿತಿ ಭಾವಃ. ಕಾರಣದಲ್ಲಿ ವಿಶೇಷ ಸನ್ನಿಧಾನ ಇಲ್ಲದೆ ಹೋದರೆ ಕಾರ್ಯದಲ್ಲೂ ಬರೋಕ್ಕೆ ಸಾಧ್ಯ ಇಲ್ಲ. ಕಾರಣದಲ್ಲಿ ವಿಶೇಷ ಸನ್ನಿಧಾನ ಇದ್ದಿದ್ದಕ್ಕೆ ಇಲ್ಲಿ ವಿಶೇಷ ಸನ್ನಿಧಾನ ಬಂತು. ಆದ್ದರಿಂದ ಎಲ್ಲರಲ್ಲೂ ವಿಶೇಷ ಸನ್ನಿಧಾನ ಇದೆ. ರೇತಸಿ ಪ್ರಾಣಸ್ಯ ವಿಶೇಷ ಸನ್ನಿಧಾನಮೇವ ಕುತ ಇತ್ಯತ ಉಕ್ತಂ ನಹವಾ ಇತಿ. ರೇತಸ್ಸಿನಲ್ಲಿ ಪ್ರಾಣವಿರೋ ವಿಶೇಷ ಸನ್ನಿಧಾನ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಇದಂ ತಾವದೇವಂ ಯೋಜ್ಯಂ ಪ್ರಾಣಾತ್ ಪ್ರಾಣೇನ ವಿಶೇಷರು ಅಧಿಷ್ಠಿತಂ ರೇತಯೇವ ಶಿಚ್ಯತೆ. ಆ ರೇತಸ್ಸಿನಿಂದ ಗರ್ಭಧಾರಣೆ ಆಗೋದ್ರಿಂದಾಗಿನೆ ಅದು ನಮ್ಗೆ ಗೊತ್ತಾಗುತ್ತೆ ಅದು ಅಂತ ಹೇಳಿ. ಗರ್ಭಾಧಾರ ಸಂಹಿತ ನಿಷೇಕ ಕರ್ಮಯೋಗ್ಯಂ ಭವತಿ ಗರ್ಭತ್ವಂ ರತೇತ್. ಆದ್ದರಿಂದ ರೇತಸ್ಸು ನಿಷೇಕ ಗರ್ಭಾಧಾರ ತಥಾಚ ರೇತಸಿ ಸಾಮರ್ಥ್ಯ ವಿಶೇಷ ಸದ್ಭಾವಾತ್ ತತ್ರ ಪ್ರಾಣಸ್ಯ ವಿಶೇಷ ಸನ್ನಿಧಾನಂ ಜ್ಞಾಯತೆ ಇತಿ ಭಾವ. ಹೀಗೆ ರೇತಸ್ಸಿನಲ್ಲಿ ವಿಶೇಷವಾದ ಸಾಮರ್ಥ್ಯ ಕಂಡು ಬರೋದ್ರಿಂದ ಆ ಸಾಮರ್ಥ್ಯಕ್ಕೆ ಕಾರಣರಾಗಿ ವಾಯುದೇವರು ಅಲ್ಲಿದ್ದಾರೆ ಎಂಬುದು ಗೊತ್ತಾಗುತ್ತೆ ಅಂತ ಹೇಳಿದರು. ನಾನು ಕುತ್ರಚಿತ್ ರೇತಸೋ ಗರ್ಭತ್ವ ಅಪ್ರಾಪ್ತೇ ಕಥಂ ರೇತಸಃ ಸಾಮರ್ಥ್ಯ ವಿಶೇಷ ಇತ್ಯಥೋ ನಹವಾ ಇತಿ ವಿಶಿಷ್ಟಂ ವಾಕ್ಯಂ ಯೋಜ್ಯಂ. ನಾನು ಕುತ್ರಚಿತ್ ರೇತಸೋ ಗರ್ಭತ್ವ ಅಪ್ರಾಪ್ತೇ. ಕೆಲವೊಮ್ಮೆ ರೇತಸ್ಸಿನಿಂದ ಗರ್ಭ ಹುಟ್ಟೋದಿಲ್ಲ ಅಂತ ಕೇಳಿದರೆ ಅದು ಪ್ರತಿಬಂಧಕ್ಕೆ ಕಾರಣ, ಬೇರೆ ಒಂದು ಕಾರಣ ಇದೆ. ನೀರು ಹರಿತಾ ಇದೆ, ಡ್ಯಾಮ್ ಕಟ್ಟಿದ್ರೆ ನೀರು ಹರಿಯೋದಿಲ್ಲ, ಅದು ನೀರು ಹರಿಯೋದಿಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ಏನಿದೆ ಅದಕ್ಕೊಂದೀಗ ಅಡೆತಡೆ ಇದೆ, ಅದಕ್ಕೆ ಹಾಗಾಗಿದೆ ಅಷ್ಟೇ ಹೊರತು ಇಲ್ಲೋರು ಹರಿಯೋದು ಏನು ಯಾವುದ್ರ ಸ್ವಭಾವ ನೀರಿನ ಸ್ವಭಾವ ಅದು ನಿಲ್ಲೋದು ಅಂತ ಕೇಳಿದ್ರೆ ಏನೋ ಬಾಹ್ಯ ಕಾರಣ ಇದೆ ಅಂತ. ಅದೇ ರೀತಿಯೇ ರೇತಸ್ಸಿನಿಂದ ಗರ್ಭ ಆಗ್ಬಿಟ್ಟೋದು ಸಹಜ, ಏನಾದ್ರು ಆಗಲಿಲ್ಲ ಅಂತ ಕೇಳಿದರೆ ದೋಷಗಳಿವೆ ಅಡೆತಡೆಗಳಿವೆ ಅಂತ ಅರ್ಥನೇ ಹೊರತು ಅದು ಕಾರಣ ಕಾರ್ಯಕಾರಣ ಭಾವ ಇಲ್ಲ ಅಂತ ಅರ್ಥ ಅಲ್ಲ. ಬಹಳ ಮುಖ್ಯ, ಇದೆಲ್ಲದಕ್ಕೂ ಇದೇ ಉತ್ತರ ಇದೆ. ಸನ್ನಿಧಾನ ಇರುತ್ತೆ, ಅದು ಫಲ ಎಲ್ಲಕ್ಕೆ ಕಾರಣ ಇದೆ. ಹೇಳಿದ್ರೆ ಎಲ್ಲರೂ ಅಪ್ಲೈ ಮಾಡಿದ ಮಾತ್ರಕ್ಕೇನೆ ಎಲ್ರಿಗೂ ಸೀಟ್ ಸಿಗಲಿಲ್ಲ. ನೋಡಿದ 20 ಜನ ಸೀಟ್ ಸಿಗಲಿಲ್ಲ, ತಾನು ಅಪ್ಲೈ ಮಾಡೋದು ಬಿಟ್ಬಿಟ್ಟ. ಒಂದು ಸೀಟ್ ಅಪ್ಲೈ ಮಾಡಿಲ್ಲ ಅಂತ ಕೇಳಿದ್ರು. ಅಪ್ಲೈ ಮಾಡೋದು ಎಸೆನ್ಷಿಯಲ್ಲು, ಆದರೆ ಅಪ್ಲೈ ಮಾಡಿದ ಮಾತ್ರಕ್ಕೆ ಏನಾಗೋದಿಲ್ಲ, ಯಾಕೆ ಸೀಟ್ ಸಿಗೋದು ಇನ್ನೂ ಕೆಲವು ಕಾರಣ ಇದೆ. ಏನು ಕಾರಣ ಇದೆ, ಅಡಿಕ್ವೇಟ್ ಮಾರ್ಕ್ಸ್ ಬಂದಿರೋದು ಎಲ್ಲ ಕಾರಣ ಇದೆ, ಅದಿಲ್ಲದೆ ಹೋದ್ರೆ ಹೋಯ್ತು. ಅದೇ ರೀತಿ ಅಪ್ಲಿಕೇಶನ್ನೇ ಹಾಕಲಿಲ್ಲ ಆದಮೇಲೆ ಸೀಟ್ ಸಿಗೋ ಚಾನ್ಸೇ ಇಲ್ಲವೇ, ಹಾಗೋ ರೇತಸ್ಸೇ ಇಲ್ಲ ಅಂತ ಸೃಷ್ಟಿಯಾಗೋ ಚಾನ್ಸೇ ಇಲ್ಲ. ರೇತಸ್ ಇದ್ಮೇಲೆ ಸಾಮಾನ್ಯವಾಗಿ ಏನಾಗುತ್ತೆ, ಎಲಿಜಿಬಿಲಿಟಿ ಅಪ್ಲೈ ಮಾಡಿದ ಏನ್ಸಾಗುತ್ತೆ, ಅವನಿಗೆ ಕೆಲಸ ಆಗಿಬಿಡುತ್ತೆ. ಆದ್ರೆ ಯಾವಾಗ ಅವ್ನು ಎಲಿಜಿಬಿಲಿಟಿ ಏನೋ ಒಂದು ದೋಷ ಇದ್ದೇ ಇರುತ್ತೆ ಆಗ ಏನಾಗುತ್ತೆ ಅದು ನಿಂತು ಹೋಗುತ್ತೆ. ಆದ್ರೆ ಎಲ್ಲೆಲ್ಲಿ ನಮಗೆ ಎಲ್ಲದಕ್ಕೂ ಅಪ್ಲೈ ಮಾಡ್ಕೋಬೇಕು, ಯಾವುದು ಮಂತ್ರ ಜಪ ಮಾಡ್ದ, ಹೋಮ ಹವನ ಮಾಡ್ದ, ಅಲ್ಲಿ ಕೆಲಸ ಆಗಲಿಲ್ಲ ಅಂದರೆ ಅವೆಲ್ಲ ಪ್ರೂವ್ಡ್, ಈಗ ಕೆಲಸ ಆಗುತ್ತೆ ಅಂತ ಪ್ರೂವ್ ಆಗಿಬಿಟ್ಟಿದೆ. ಅದರಲ್ಲಿ ನಮಗಾಗಲಿಲ್ಲ ಅಂದರೆ ನಮ್ಮಲ್ಲಿ ಏನೋ ದೋಷ ಇದೆ ಅಂತ, ನಮ್ಮಲ್ಲೋ ಮಾಡಿಸಿದವರಲ್ಲೋ ಜಾಗದಲ್ಲೋ ಏನೋ ಒಂದು ದೋಷ ಇರುತ್ತೆ ಅಷ್ಟೇ ಹೊರತು ಮಂತ್ರದಲ್ಲಿ ಏನಿಲ್ಲ ದೋಷ ಇದೆ. ಮಂತ್ರದ ಶಕ್ತಿ ಬಗ್ಗೆ ಆಕ್ಷೇಪ ಮಾಡಾಗಿಲ್ಲ, ಯಾವ್ದ್ರ ಬಗ್ಗೆ ಆಕ್ಷೇಪ ಮಾಡಬೇಕು, ನಮ್ಮ ದೋಷ. ಒಬ್ಬ ಡಿ ಸಿ ಒಬ್ಬರು ಸ್ಯಾಂಕ್ಷನ್ ಮಾಡಿದ್ರೆ ಸ್ಯಾಂಕ್ಷನ್ ಮಾಡಲಿಲ್ಲ, ಆ ಡಿ ಸಿಗೆ ಏನೋ ತೊಂದರೆ ಇಲ್ಲ, ಅದರಿಂದ ಇದರಲ್ಲಿರೋ ಮೆರಿಟ್ ಇಲ್ಲ, ಅಪ್ಲಿಕೇಶನ್ ಮೆರಿಟ್ ಇಲ್ಲ, ಅದರಿಂದ ಏನೋ ಅವನು ಅದರಿಂದ ಅವನಿಗೇನು ದೋಷ ಇಲ್ಲ ಅದರಿಂದ. ಅದೇ ರೀತಿಯೇ ರೇತಸ್ಸಿನಿಂದ ಸೃಷ್ಟಿಯಾಗೋದ್ರಲ್ಲಿ ಯಾವ ಬಾಧಕನೂ ಇಲ್ಲ. ಗರ್ಭ ವಿಶೇಷ ಸನ್ನಿಧಾನ ಯಾವ್ದು ಕೆಲ್ಪ್ ಮಾಡುತ್ತೆ, ಗರ್ಭಾಧಾನ ಕೆಲ್ಪ್ ಮಾಡುತ್ತೆ. ಇದು ದೋಷ ಇದ್ರೆ ಇದು ಕರೆಂಟ್ ಫಸ್ಟ್ ಕ್ಲಾಸ್ ಆಗಿದೆ, ಮತ್ತೆ ಕಟ್ ಆಗಿ ಹೋಗ್ಬಿಟ್ಟಿದೆ, ಡಿಸ್ಕನೆಕ್ಟ್ ಆಗೋಗಿದೆ ಇಲ್ಲಿ, ಮತ್ತೆ ಪ್ಲಗ್ಗೆ ಹಾಕಿಲ್ಲ, ಅವಾಗ ಏನ್ ಮಾಡ್ತಾನೆ, ಕರೆಂಟ್ ದೋಷನ ಅದು, ಯಾರ ದೋಷ, ಇವ್ರ ದೋಷ. ಸೊ ಅನ್ಯತ್ರ ಇರೋ ದೋಷ ಅಲ್ಲಿಗೆ ಹಾಕಬಾರ್ದು. ಹೇಳಿದ ಅಡಿಗೆ ಒಂದು ದೋಷ ಇಲ್ಲ, ಕೊಟ್ಟಿದ ಪದಾರ್ಥ ಸರಿ ಇಲ್ಲ, ಎಲ್ಲ ಥರ್ಡ್ ಹ್ಯಾಂಡು ಸೆಕೆಂಡ್ ಹ್ಯಾಂಡ್ ಕೊಟ್ಟಿದ್ದಾನೆ, ಏನ್ ಮಾಡಿದ್ರು ಬರ್ತಾ ಇಲ್ಲ ನಿಮಗೆ, ಅವನ ದೋಷ ಅಲ್ಲ, ಬಟ್ ಒಳ್ಳೇದು ಕೊಟ್ಟರು ಬಾರ್ದ್ರೆ ಅವನ ದೋಷ. ಸರ್ ರೇತಸ್ಸಿಗೆ ಏನ್ ಶಕ್ತಿ ಇದೆ, ಗರ್ಭ ಸೃಷ್ಟಿ ಮಾಡೋ ಶಕ್ತಿ ಇದೆ, ಎಲ್ಲಿ ಸೃಷ್ಟಿಯಾಗಿಲ್ಲ ಅಂದ್ರೆ ಬೇರೆ ದೋಷಗಳಿವೆ ಅಂತ ಅರ್ಥ. ವೆರಿ ಸಿಂಪಲ್ ಅದು. ಇವತ್ತು ಹೋಗೋ ಒಂದು ವೆಹಿಕಲ್ ಮುಂದಕ್ಕೆ ಹೋಗ್ತಾ ಇಲ್ಲ ಅಂದ್ರೆ ಏನೋ ಪ್ರಾಬ್ಲಮ್ ಇದೆ ಅಂತ ಅಷ್ಟೇ ಅರ್ಥ ಹೊರತು ಬೇರೆ ಅಲ್ಲ. ಆ ನೋಡ್ದಾರಿ ನಿಂತ್ಕೊಂಡ್ಬಿಟ್ಟಿದ್ದೆ, ಹೋಗ್ತಾನೆ ಮುಳ್ಳು ಚುಚ್ಕೊಂಡ್ಬಿಟ್ಟಿದೆ, ಮುಳ್ತವರು ಹೊಲಕ್ಕೆ ಶುರುವಾಯ್ತು ಅಷ್ಟೇ. ಆ ದೃಷ್ಟಿಯಿಂದ ಪ್ರತಿಬಂಧಕ ಕಾರಣ ಇದ್ದಾಗ ಏನ್ ಮಾಡೋದಿಲ್ಲ, ಅದು ಸಂಖ್ಯೆ ಪ್ರತಿಬಂಧಕ ಇಲ್ಲದೆ ಹೋದಾಗ ಎಲ್ಲೆಲ್ಲೇ ನಾವು ರೂಲ್ ಹೇಳ್ತೇವೋ ಅಲ್ಲಿ ಒಂದು ಪದ ಸೇರಿಸ್ಕೋಬೇಕು. ವಿವಿಧ ಕಂಡೀಷನ್ಸ್ ಈಕ್ವಲ್ ಅಂತ, ವಿವಿಧಕ್ಕೆ ನಾಳೆ ನೋಡೋಣ ಅಂತ ಹೇಳಿದ. ನಾಳೆ ನೋಡೋಣ ಅಂದ್ರೆ, ನಾಳೆ ಗ್ಯಾರಂಟಿ ನೋಡೋಣ ಅಂದ್ರೆ ಏನೋ, ಜಗತ್ತಿರಬೇಕು, ನಾವಿರಬೇಕು, ನೀವಿರಬೇಕು, ಎಲ್ಲ ಆಗಬೇಕು, ಅವಾಗ ನೋಡೋದು ಬಂದಿರಬೇಕು, ಟ್ರಾಫಿಕ್ ಅನುಭವ ಜಾಮ್ ಆಗಬಾರ್ದು, ನೂರಾರು ಕಾರಣಗಳು. ಸಾಮಾನ್ಯವಾಗಿ ಏನು ಹೇಳ್ತಾನೆ, ನಾನು ನಾಳೆ ನೋಡೋಣ ಅಂತ ಅಂದ್ರೆ ಎಲ್ಲರೂ ಏನೋ ಆಗದೆ ಹೋದ್ರೆ ನಾಳೆ ನೋಡೋದು ಗ್ಯಾರಂಟಿ ಅಂತ ಅಷ್ಟೇ ಹೊರತು ಬೇರೆ ಅಲ್ಲ. ಅದು ಮಾತ್ರಕ್ಕೆ ನಿಯಮ ಭಂಗ ಬರಲಿಲ್ಲ ಅದರಿಂದ. ಪ್ರಾಣ ಇವತ್ತೆಲ್ಲ ಪ್ರಶ್ನೆ ಕೇಳ್ತಾರೆ ಅನ್ಸತ್ತೇನೆ, ಕೆಲವು ಮಾಡಿದ್ರು ಆಗಲಿಲ್ಲ, ಕೆಲವರಿಗೆ ಆಯಿತು, ಅದು ಆಗಿದ್ದೆಲ್ಲ ಮೂಢನಂಬಿಕೆ ಅಂತ ಕರೆದುಕೊಳ್ತಾರೆ. ಹಾಗಲ್ಲ, ಆಗದೇ ಇದ್ದಿದ್ದೇ ಮೂಢನಂಬಿಕೆ, ಆಗೋದಲ್ಲ, ಆಗೋದು ಸಹಜ. ಎಲ್ಲಿ ಆಗಿದೆ ಅಲ್ಲಿ ದೋಷ ಇದೆ. ಇವ್ರು ದೋಷ ಇರೋದನ್ನು ಬಿಟ್ಟುಬಿಟ್ಟು ಮಂತ್ರದ ಮೇಲೆ ದೋಷ ಹಾಕಿದ್ರೆ ಹೇಳಿದ್ರೆ ಕುಂಡಕ್ಕೆ ಬರೋದ್ರೆ ನೆಲ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಅಂತ ಹೇಳ್ತಾರಲ್ಲ, ಹಾಗೆ ಕುಂಡಲಕ್ಕೆ ಬರೋದಿಲ್ಲ, ಆ ನೆಲದ ಮೇಲೆ ಹಾಕಿದರೆ ಯಾರು ದೋಷ, ಅದು ತನ್ನದೇ ದೋಷ. ಕುಂಡಕ್ಕೆ ಬರೆದವಳು ನೆಲ ನೆಲ ಬೈದ್ಲು ಅಂತ, ನೆಲ ಡೊಂಕು ಅಂತ ಹೇಳಿದ್ರೆ ಹಾಗೋ ಹಾಗೆ. ಯಾಕೆ ಮಾಡಬಾರ್ದು, ಮಾಡಿ ಯಾರು ಮಾಡಬಾರ್ದು ಅಂತ ಯಾರು ಹೇಳಿದರು, ಅದಕ್ಕೆ ಯಾಕೆ ಎಲ್ಲಿ ಆಗ್ಬೇಕು ನಿಮ್ಗೆ ಈಗ? ಉದಾಹರಣೆಗೆ ಇವರಿಗೆಲ್ಲ ಪ್ರತಿಬಂಧಕ ಇತ್ತು ಅಂಗರಾಜನಿಗೆ, ನಿವಾರಣೆ ಆಯ್ತು, ಹುಟ್ಟಿದ್ರಲ್ಲ ಮಕ್ಕಳು, ದಶರಥಾದಿನ ಮಕ್ಕಳು ಹುಟ್ಟಲಿಲ್ಲ, ಪ್ರತಿಬಂಧಕ ಪರಿಹಾರ ಆಗೋಯ್ತು. ಎಷ್ಟೋ ಕಡೆ ಹಾಗಾಗಿದೆ, ಪ್ರತಿಬಂಧಕ ಎಷ್ಟು ಹೋಮ ಹವನ ಮಾಡೋ ಉದ್ದೇಶ ಎರಡಿದೆ, ಆ ಹೋಮದಿಂದ ಕೆಲಸ ಆಗುತ್ತೆ, ಒಂದು ಆಗಲಿಲ್ಲ, ಆ ಪ್ರತಿಬಂಧಕ ಇತ್ತು, ಅದನ್ನು ಮಾಡಿದಾಗ ಅದು ಪರಿಹಾರ ಆಯಿತು. ಅವ್ರು ಅಶ್ವಮೇಧ ಯಾಗ ಮಾಡೋ ಮುಂದೆ ಪುತ್ರಕಾಮೇಷ್ಠಿ ಮಾಡೋ ಆಗುತ್ತೆ ಅಂತ ಹೇಳಿದ್ರು. ಬರೀ ಅಶ್ವಮೇಧದಿಂದನೂ ಆಗೋದಿಲ್ಲ, ಬರೀ ಪುತ್ರಕಾಮೇಷ್ಠಿಯಿಂದನೂ ಆಗೋದಿಲ್ಲ, ಎರಡೂ ಮಾಡೋದು, ಎರಡೂ ಮಾಡಿದ್ರೆ ಸರಿ ಹೋಯ್ತು. ಅರ್ಥ ಆಯ್ತಾ? ಈಗ ಪ್ರತಿಬಂಧಕ ಇದೆ ಅಂತೇಳಿ ಆಗದೇ ಇಲ್ಲ ಅಂತ ಹೇಳಲಿಲ್ಲ, ಅಲ್ಲಿ ಯಾತಕ್ಕೆ ಆಗಲಿಲ್ಲ ಅಂತ ಕಾರಣ ಹೇಳಿದ್ದಷ್ಟೇ. ಪ್ರತಿಬಂಧಕ ನಿವಾರಣೆಗೆ ಏನಿದೆ ಬೇರೆ ಉಪಾಯ ಇದೆ, ಇಲ್ಲ ಅಂತೇನಿಲ್ಲ ಅದಕ್ಕೆ. ಬಟ್ ಇವನೇನು ಮಾಡಿದ ಸ್ಟೇಜ್ ಹೋಗಲೇ ಇಲ್ಲ ಅವನೀಗ, ಏನು ಇದನ್ನೇ ಬೈದು ಕೂತ್ಕೊಂಡ್ಬಿಟ್ಟೆ ಅಷ್ಟೇ. ಅದನ್ನು ಉಪಾಯ ಮಾಡಿದ್ರೆ ಸರಿ ಹೋಗ್ತಾ ಇತ್ತು. ಅದೇನೋ ಒಂದು ಪ್ರತಿಬಂಧಕ ಹಾಕಿ ಅಪ್ಲಿಕೇಶನ್, ಏನೋ ಪ್ರಾಬ್ಲಮ್ ಇತ್ತು. ಇಪ್ಪ ಆಗುತ್ತಲ್ಲ ಎಲ್ಲ ಎಲೆಕ್ಷನ್ ನಿಂತಾಗ ಎಷ್ಟೋ ರಿಜೆಕ್ಟ್ ಆಗಿಬಿಡುತ್ತಲ್ಲ, ಯಾವುದೋ ಒಂದು ಸರ್ಟಿಫಿಕೇಟ್ ಹಾಕಿರೋದಿಲ್ಲ ಅವನು, ಅವನ ಇವನಿಗೆ ಗೊತ್ತು, ಅವನಿಗೆ ಎಲ್ಲರಿಗೂ ಗೊತ್ತು, ಬಟ್ ಸರ್ಟಿಫಿಕೇಟ್ ಇಲ್ಲ ಅಲ್ಲಿ. ಏನಾಯ್ತು ಅಲ್ಲಿಗೆ? ಹೋಗಿ ಟೆಸ್ಟ್ ಟೈಮ್ ಏನು ಮಾಡ್ತಾನಾಗ, ಹುಷಾರಾಗ ಸರಿ ಮಾಡ್ತಾನೆ. ಲಾಸ್ಟ್ ಟೈಮ್ ಹೋದಾಗ ಲಾಸ್ಟ್ ಟೈಮ್ ಹಾಕಿದ್ದೆಲ್ಲ ಹೇಳ್ತಾರೆ, ನೀವು ಮಾತು ತಪ್ಪು ಅಂತ ಹೇಳೋದಿಲ್ಲ, ಲಾಸ್ಟೇ ಹೋಗಿ ನಂದೇ ತಪ್ಪಾಗಿತ್ತು ಅಂತ ಒಪ್ಕೋತಾರೆ, ಒಪ್ಕೊಳ್ಳೇಬೇಕು, ಬೇರೆ ದಾರಿ ಇಲ್ಲ. ಹಾಂ, ಆಗ ವ್ಯರ್ಥ ಆಗೋದಿಲ್ಲ. ಅದಕ್ಕೆ ಯಾವ ವ್ಯರ್ಥ ಆಗುತ್ತೋ ಅದು ಕಾಮ್ಯ ಫಲದಿಂದ ಮಾಡಿದ್ರೆ ವ್ಯರ್ಥ ಆಗಿಬಿಡುತ್ತೆ. ಇದು ಏನಿಲ್ಲ ಪರವಾಗಿಲ್ಲ, ಹಾಗೆ ನಿಷ್ಕಾಮ ಮಾಡಿದ್ರೆ ವ್ಯರ್ಥ ಆಗೋದಿಲ್ಲ, ಏನಾಗುತ್ತದ ಉಳ್ಕೊಂಡ್ಬಿಡುತ್ತೆ, ಅದು ಬಂದು ಅಕ್ಯುಮುಲೇಟ್ ಆಗಿ ಯಾವುದೋ ಒಳ್ಳೆ ಫಲ ಕೊಟ್ಬಿಡುತ್ತೆ. ನಮ್ಗೆ ಗೊತ್ತೇ ಇರೋದಿಲ್ಲ ಯಾಕೆ ಬಂತು ಅಂತ, ಅಂಥ ಫಲ ಕೊಟ್ಬಿಡುತ್ತೆ. ಅದನ್ನು ನಿಷ್ಕಾಮನೆ ಮಾಡಿದಾಗ ರಿಸ್ಕೇ ಇಲ್ಲ ಅಂತ ಅದಕ್ಕೆ ಹೇಳಿದ್ದು. ಅದು ಕಾಮನೆ ಮಾಡಿದಾಗ ಮಾತ್ರ ಆ ಪರ್ಪಸ್ ಸರ್ವ್ ಆಗದೆ ಹೋದ್ರೆ ಅದು ಹೋಯ್ತು, ಅದು ಹೋಯ್ತು ಅಷ್ಟೇ. ಏನ ಯಾಕೆ ಯಾವ ಕಾಮನೆ? ಕಾಮನೆ ಎರಡು ವಿಧ, ಹರಿಪ್ರೀತ್ಯಾದಿ ಕಾಮನೆಯನ್ನು ದೋಷ ಅಂತ ಕರೆಯೋದಿಲ್ಲ, ಗುಣ. ಬರೀ ಲೌಕಿಕ ಕಾಮನೆ ಮಾಡಿದ್ರೆ ದೋಷ, ಲೌಕಿಕ ಕಾಮನೆ ಮಾಡಿದರೆ ಅದು ದೋಷ ಆಗುತ್ತೆ. ಅಲ್ಲ, ಅದಕ್ಕೇನೆ ಅದು ಎಂಥ ಮಕ್ಕಳನ್ನು ಪಡೆದ ಹಿಂದೆ ಹೇಳಿದೆ ಅದನ್ನು, ಮಕ್ಕಳು ಬೇಕು, ವಂಶ ಬೆಳಿಬೇಕು, ಜ್ಞಾನವೃದ್ಧಿ ಆಗಬೇಕು, ದೇವ್ರ ಪ್ರೀತನ ಆಗಬೇಕು, ಆ ಉದ್ದೇಶ ಎಂತಾಗ ಅದೇನಾಯ್ತು? ನಿಷ್ಕಾಮನೆ ಆಗಬೇಕು. ತನಗೋಸ್ಕರ ಮಾಡಿದರೆ ಅದು ಸಕಾಮನೆ ಆಗುತ್ತೆ. ಗೊತ್ತಾಯ್ತಾ? ಮೇಸ್ಟ್ ಇದ್ದಾನೆ, ಅಪ್ಲೈ ಮಾಡ್ದ, ಇಯರ್ ಶುರುವಾದ ತಕ್ಷಣ ಶುರುವಾಗುತ್ತೆ. ಫಸ್ಟ್ ಒಂದು ವಾರ ಎಲ್ಲ ಅದೇ ಕೆಲಸ, ರಿಜಿಸ್ಟರ್ ಕೊಡಬೇಕು, ಚಾಕ್ ಪೀಸ್ ಪೀಸ್ ಆಫ್ ಚಾಕ್ಸ್ ಬಾಕ್ಸ್ ಎಲ್ಲ ಕೊಡೋದು ಕೊಡ್ತಾರೆ. ಇವನ ಇಂಡೆಂಟ್ ಆಗ್ತಾನೆ ಬೇಕು ಅಂತ ಹೇಳಿಬಿಟ್ಟು ಈ ಕ್ಲಾಸ್ ಕೊಟ್ಬಿಡ್ತಾರೆ. ಮನೆಗೆ ಹೋಗ್ಲಿಕ್ಕೆ ಬೇಕಂತ ಕೊಟ್ಟಿದ್ರೆ, ಮನೆಗೆ ಬೇಕಾಗಿದೆ ಬಾಕ್ ಬಾಕ್ಸ್ ಅದಕ್ಕೆ ಹೇಳ್ತಾನೆ. ಏನದ ದೋಷ ಅದು? ಅದು ಕೇಳ ಹಕ್ಕೇ ಅವನಿಗೆಲ್ಲ. ಫಸ್ಟ್ ಆಫ್ ಆಲ್ ಗೊತ್ತಿಲ್ಲದೆ ಹೋಯ್ತಾರೆ, ಆ ವಿಚಾರ ಬೇರೆ. ಇವನು ಗೊತ್ತಿಲ್ಲದ ಡಬ್ಬಗಳು ಹಾಸ್ಬಿಡ್ತಾರೆ ಮನೆಗೆ. ಆದರೆ ಆ್ಯಕ್ಚುಲಿ ಅಫ್ಷಿಯಲಿ ಕೇಳಾಗಿದೆಯಾ ಅದನ್ನ ಕೇಳಾಗಿಲ್ಲ. ಅವನು ಯಾವುದಕ್ಕಾಗಿ ಯಾವ ಪರ್ಪಸ್ಗೆ ಕೇಳ್ತಾನೆ? ಅವನೀಗ ಕ್ಲಾಸ್ ಮೇಡಮ್ ಮಾಡಲೇಬೇಕು ಕೇಳ್ತಾರೆ. ಅದು ಫಲಾಪೇಕ್ಷೆ ಅಂತ ಕರೆಯೋದಿಲ್ಲ ಅದನ್ನ ಕರೆಯೋದು. ಮತ್ತೆ ಅಲ್ಲಿ ಅಂದರೆ ಹೊರಡ್ತಾರೆ. ಏನಂತ ಗೊತ್ತಾ? ಎಷ್ಟು ಕಮಿಟೆಡ್ ವರ್ಕರ್ ಅವ್ರು, ಪಾಪ ಅದು ಅಪ್ಲಿಕೇಶನ್ ಮಾಡಿ ತೊಗೊಂಡ್ಬಿಡಿ. ಇನ್ನೊಬ್ಬಳಿರ್ತಾನೆ, ಅವ್ನು ಭಾರಿ ಸಂಕೋಚ, ಫಲ ಕೇಳಬಾರ್ದು ಅಂತ ಅಪ್ಲೈಯೇ ಮಾಡೋದಿಲ್ಲ, ವರ್ಷ ಪೂರ್ತಿ ಪಾಠನೇ ಇಲ್ಲ, ಯಾಕೆ ಕೇಳಬಾರ್ದು ಅಂತ ಅರ್ಥ ಮಾಡಿಬಿಡ್ತಾನು. ಅದು ಕರಿಗೇರಿ ಎಲ್ಲ ಹುಡುಗರು ಫೇಲು. ಏನು ಭಾರಿ ದೊಡ್ಡ ಮೂರ್ಖ ಅಂತ ಕರಿ, ಏನಂತ ಕರೀತಾರ ಅವನ್ನ? ಭಯಂಕರ ಮೂರ್ಖ ಅಂತ ಇರೋದು. ಯಾಕೆಂದ್ರೆ ಕೇಳಬಾರ್ದು ಅಂತ ಪಾಲನೆ ಮಾಡಿದ್ದೀನಿ ಅಂತ ಕೇಳಿದ್ರೆ, ಕೇಳಬಾರ್ದು ಅರ್ಥನೇ ಗೊತ್ತಾಗಿಲ್ಲ ನಿನಗೆ ಅಂತ. ನಿನಗೋಸ್ಕರ ಕೇಳಬಾರ್ದು ಅಂತ ಹೇಳಿದ ಹೊರತು ಸ್ಟೂಡೆಂಟ್ಸ್ಗೋಸ್ಕರ ಇನ್ಸ್ಟಿಟ್ಯೂಷನ್ಗೋಸ್ಕರ ಏನು ಮಾಡ್ಬೇಕು ಅದನ್ನ ಕೇಳಬೇಕು, ಗ್ರಾಂಟ್ಗೆ ಅಪ್ಲೈ ಮಾಡಬೇಕು. ದೋಷಾಲಿಯಾಗಿ ಜ್ಞಾನಿಗೆ ಅದಕ್ಕೋಸ್ಕರ ಇನ್ಸ್ಟಿಟ್ಯೂಷನ್ ಡೆವಲಪ್ ಆಗೋದಕ್ಕೋಸ್ಕರ ಅದು ಕರ್ತವ್ಯ ಮಾಡಿದ್ರೆ ಲ್ಯಾಬ್ ಸೈನ್ಸ್ ಪಾಲ್ಟ್ ಅದು. ತನ್ನ ಮನೆಗೆ ಮಾಡಿದ್ರೆ ತಪ್ಪಲಾಗತ್ತೆ ಅಷ್ಟೇ, ಸಿಂಪಲ್. ಅದು ಮನೆಗೆ ಮಾಡೋದು ಹೇಗೆ ಅಪರಾಧನ, ವೈಯಕ್ತಿಕ ಮಾಡೋದೆಲ್ಲ ಕಾಮ್ಯ, ದೇವರಿಗೋಸ್ಕರ ಮಾಡೋದ್ರಲ್ಲಿ ನಿಷ್ಕಾಮ್ಯ. ಕೊನೆಗೆ ಅವನು ಆಫೀಸರ್, ಆನೆಸ್ಟ್ ಆಫೀಸರ್, ಸಿನ್ಸಿಯರ್ ಆಫೀಸರ್ ಅಂತ ಕರೀತಾರೆ. ಅವನು ಕೋಟಿಗಟ್ಟೆ ಗ್ರಾಂಟ್ ತಂದಿರ್ತಾನೆ, ಸಿನ್ಸಿಯರ್ ಆಫೀಸರ್. ಇವ್ರು ಒಂದು ಗ್ರಾಂಟ್ ತಂದಿಲ್ಲ, ಅವನು ಕರಪ್ಟ್ ಅವನು, ಎಲ್ಲ ತಾನೇ ತಿಂದಾಕ್ಬಿಟ್ಟಿದ್ದ. ಇದು ಅರ್ಥ ಮಾಡ್ಕೊಂಡು ಲೋಕದಲ್ಲೇ ಅರ್ಥ ಆಗುತ್ತೆ ನಿಷ್ಕಾಮ ಎಂಬ ಶಬ್ದಕ್ಕೆ ಅರ್ಥ ಏನು ಅಂತೇಳಿ, ನಮ್ಮ ಅನುಭವಕ್ಕೆ ಬರೋ ಅರ್ಥ. ಅಡಿಗೆ ಅಡಿಗೆ ಮಾಡ್ತಾ ಕೇಳ್ತಾನೆ, ನೀವು ಜಿಲೇಬಿ ಮಾಡ್ಬೇಕಂತೀರಿ ಇದೆಲ್ಲ ಕೊಡಿ ಅಂತ ಕೇಳ್ತಾನೆ. ಓ ಮಹಾಫಲೇಶ್ವರ ಕಥೆ ಅದನ್ನ ಕೇಳಬಾರ್ದು ಅಂತ ಕೇಳಿ ಏನು ಮಾಡ್ಬೇಕು ಅವನು? ಪಾಪ ಮತ್ತೆ ಅಡಿಗೆ ಮಾಡಲಿ ಅಂತ ಕೇಳ್ತಾರೆ ಅಷ್ಟೇ. ಅವನು ನನಗೆ ಜಾಗ ಬೇಕು, ಒಲೆ ಬೇಕು, ಸೌದೆ ಬೇಕು ಅಂತಾನೆ. ಅವೆಲ್ಲ ಕೇಳಬಾರ್ದು, ಎಲ್ಲ ಭಗವದ್ಗೀತೆ ಓದ್ಕೊಂಬ ಅಂತ ಕೇಳಿದ್ರೆ ಅರ್ಥ ಏನದು? ನಾನು ಮನೆಗೆ ಒಲೆ ಕೊಡಿದ್ರೆ ತಪ್ಪು, ಜಾಸ್ತಿ ಸರ್ಸಿ ಸೌದೆರ ಮನೆ ಬೇಕಾಗಿದೆ ಅಂತ ಹೇಳಿದ್ರೆ ಬರಬಾಡ ಹೋಗುತ್ತೆ ಕಳಿಸ್ತಾ. ಸಿಂಪಲ್ ಆಗಿ ನಾನು ಅರ್ಥ ಮಾಡ್ಕೋಬಹುದು. ಎಲ್ಲೆಲ್ಲೂ ಕಷ್ಟ, ಎಲ್ಲೆಲ್ಲಿ ಮಹಾಫಲೇಶ್ವರ ಕದಾಚಾರ ಅಂತ ಹೇಳಿದ್ದಾರೆ ಅಷ್ಟೇ ಅರ್ಥ. ಉತ್ಸರ್ಗತೋ ರೇತಸು, ಅದಕ್ಕೆ ಉತ್ಸರ್ಗ ಅದರ ನಿಯಮ. ರೇತಸು ಗರ್ಭೀಭಾವ ಸಾಮರ್ಥ್ಯಂ, ಬೇರೆ ಕಡೆ ಕಂಡಿತ್ತಿದ್ದು ಬೇರೆ ಯುಗದಲ್ಲಿ ಅಮೋಘನ ಯತಸ್ಕರು ಅಂತ ಹೆಸರು. ಏನಾಗ್ತಾ ಇತ್ತು? ಗರ್ಭ ಆಗಲೇಬೇಕು, ಬೇರೆ ದಾರಿನೇ ಇಲ್ಲ. ಕಲಿಯುಗದಲ್ಲಿ ಏನಾಯ್ತು? ಬರ್ತಾ ಬರ್ತಾ ದಾರಿ ತಪ್ಪಿಹೋಯ್ತು, ಕಲಿಯುಗದಲ್ಲಿ ಪ್ರಸಂಗ ತಪ್ಪಿಹೋಯ್ತು. ಹಿಂದಿನ ಕಾಲದ್ದೇ ಅವ್ರಿಗೆ ಮದುವೆ ಆಗ್ತಿದ್ದ ಉದ್ದೇಶ ಏನಿತ್ತು? ಆಚಾರ್ಯಾಯ ಪ್ರಿಯಂ ಧನಂ ಆಹೃತ್ಯ ಪ್ರಜಾತಂತು ಮಾ ವ್ಯವಚ್ಛೇತ್ಸೀಹಿ. ಅವನಿಗೆ ಕಮಿಟ್ಮೆಂಟ್ ಇದೆ, ಓದಿಬಿಟ್ಟ ವಿದ್ಯಾಭ್ಯಾಸ ಮಾಡಿದ, ಎರಡು ಕಮಿಟ್ಮೆಂಟ್ ಇದೆ. ತಾನು ಹೇಳಿದ ಪಾಠ, ಓದಿದ ಪಾಠ ನಾಲ್ಕು ಜನಕ್ಕೆ ತಲುಪಬೇಕು, ತಾನು ಮುಟ್ಟಿದ ಮನೆ ಬೆಳಿಬೇಕು, ಗೊತ್ತಾಯ್ತು. ಆಫೀಸ್ ಬೆಳೆಸ್ಬೇಕು ಅಂದ್ರೆ ಅರ್ಥ ಆಗುತ್ತಲ್ಲ ಆ ಟೈಪ್. ಮನೇಲಿ ಡೆವಲಪ್ ಮಾಡಬೇಕು. ಗೋತ್ರ ಹೇಳಿದ್ರು ಗೋತ್ರಾಭಿವೃದ್ಧಿ ರಸ್ತು ಅಂತ ಆಶೀರ್ವಾದ ಮಾಡೋದಿಲ್ಲ. ಗೋತ್ರ ಹೇಳಿದ್ರೆ ಗೋತ್ರಾಭಿವೃದ್ಧಿ ರಸ್ತು ಮಾಡ್ತಿರ್ತಾರೆ. ಗೋತ್ರಾಭಿವೃದ್ಧಿ ಆಗಬೇಕು, ವಂಶ ಬೆಳೆಸ್ಬೇಕು ಅವರು. ಅದಕ್ಕೆ ವಂಶೋದ್ಧಾರಕ ಅಂತ ಕರೀತಾರೆ. ಆಫೀಸ್ ಬೆಳೆಸೋದು ಎಂಬುದು ಹೇಗೆ ನಿಷ್ಕಾಮನೆ ಅಂತ ಕರಿತೇವೋ, ವಂಶ ಬೆಳೆಸೋದು ನಿಷ್ಕಾಮನೆ. ವಂಶದಲ್ಲಿ ಎಂಥವ್ರು ಬರಬೇಕು, ಯಾವಾಗಲೂ ಯೋಗ್ಯರು ಬರಬೇಕು. ಆದಷ್ಟು ಏನು ತಪ್ಪೇ ಇಲ್ಲ ಅದರೊಳಗೆ. ಅದು ಆಶೀರ್ವಾದದಲ್ಲಿ ಏನೋ ಅರ್ಥನೇ ಅದು. ಗೋತ್ರಾಭಿವೃದ್ಧಿ ಅನಿಸ್ತು ಅನ್ನೋ ಮಾತಿನಲ್ಲಿ ಡೆವಲಪ್ಮೆಂಟ್ ಆಫ್ ದಿ ಹೋಲ್ ಇದು, ಆ ವಂಶನೇ ಬೆಳಿಬೇಕು ಎಂಬ ಕಾನ್ಸೆಪ್ಟ್ ಇರೋದ್ರಿಂದ ಬಹಳ ಶ್ರೇಷ್ಠವಾದ ಸಾಧನೆ ಅದು. ಹಿಂದೆ ಆಗ ಆಗ್ತಾನೇ ಇತ್ತು, ಆಗ್ತಾನೇ ಇತ್ತು. ಆದ್ದರಿಂದ ಕಂಡು ಕಲಿಯುಗದಲ್ಲಿ ಏನಾಯ್ತು, ಬರ್ತಾ ಬರ್ತಾ ಆ ಶಕ್ತಿ ಹೊರಟೋಯ್ತು. ಮನುಷ್ಯನಿಗೆ ಮುಖ್ಯ ಗುರಿನೇ ಮರೆತೋಯ್ತು. ಇವತ್ತು ಬಂತ ಋತಮ ಋಣಂ ಕೃತ್ವ ಘೃತಂ ಪಿಬೇತ್, ಬರೀ ಸ್ವಾರ್ಥಕ್ಕೋಸ್ಕರ ಬಿದ್ದ. ಅದರಿಂದ ಸಿದ್ಧಿ ಹೊರಟೋಯ್ತು ಅಷ್ಟೆ. ಅವನಿಂದ ಏನಾಗ್ತಿದ್ದಿಲ್ಲ, ಅಮೋಘನೇತ ಪದ ಬಿಟ್ಟು.